ராகவேந்திரான் ததா சர்வான் சத்குருன் பிரணதோஸ்மியம். கீதாபாஷ்ய ஆச்சாரியர முதல கிரந்தம் கீதாபாஷ்யம் விதாயாதவ் பிரசமம் துஷ்டிதம் ஹரேஹே அந்தேழி கந்தமாலிகா ஸ்தோத்திரத்தில் வியாசராஜர் ஹேளிருத்தக்கந்த ஜொதிக இதரல்லூ கூட மத்வீதல்லூ கூட ஆச்சாரியரு ಮೊದಲ ಬದರಿಯಾತ್ರೆಗೆ ಹೋಗ್ಬೇಕಾದ್ರೆ ಗುರುಗಳಿಗೆ ಅಚ್ಯುತಪ್ಪೇಶ್ವರಿಗೆ ಕೊಟ್ಟು ಹೋದಂಥ ಗ್ರಂಥ ಇದು. ಆಚಾರ್ಯ ಮೊದಲು ಬರೆದಿದ್ದು ಕಂದಕ ಸ್ತುತಿ ಅವೆಲ್ಲ ಇದರ ಶಾಸ್ತ್ರ ಗ್ರಂಥಗಳಲ್ಲಿ ಇದು. ಐತರೇ ಭಾಷೆ ಪ್ರವಚನ ಮಾಡಿದ್ದು, ಮೊದಲಿಗೆ ಪ್ರವಚನ ಮಾಡಿದ್ದು ಐತರೆ ಬರೆದಿದ್ದಲ್ಲ, ಪ್ರವಚನ ಮಾಡಿದ್ದು ಬರೆದಿದ್ದು. ಮೊದಲಿಗೆ ಬರೆದ ಗ್ರಂಥ ಅಂದರೆ ಗೀತಾಭಾಷ್ಯನೇ, ಅದಕ್ಕೆ ಟೀಕಾರಾಜ್ ಟೀಕಾ ಬರೆದಿದ್ದಾರೆ. ಅವರು ಮಂಗಳಾಚರಣೆ ಮಾಡ್ತಿದ್ದಾರೆ. ಆಚಾರ್ಯರು ಬರೆದ ಮಂಗಳಾಚರಣೆ ಶ್ಲೋಕ, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಭಿಲೇಶತಃ. ಟೀಕಾರಾಯರು ಪ್ರಾರಂಭ ಮಾಡ್ತಾರೆ ಟೀಕೆಯನ್ನು, ಅವರು ಮಂಗಳ ಮಾಡ್ತಾರೆ. ಗುಣಗಣ ನಿಲಯಂ ಪತಿಂಭ್ರಮಾಯಾಹ ಜಗದಗದಹದಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಗುಣಗಣ ನಿಲಯಂ ಪತಿಂಭ್ರಮಾಯಾಹ ಜಗದಗದಹದಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ರಮಾಯಾಹ ಪತಿಂ, ಗುಣಗಣ ನಿಲಯಂ ರಮಾಯಾಹ ಪತಿಂ, ಮೊದಲಿಗೆ ಒಂದೇ ನಮಸ್ಕರಿಸ್ತೇನೆ ಯಾರಿಗೆ, ರಮಾಯಾಹ ಪತಿಂ ಒಂದೇ ರಮಾಪತಿಯಾದ ನಾರಾಯಣ ನಮಸ್ಕರಿಸ್ತೇನೆ. ರಮಾಪತಿ ಹೇಗಿದ್ದಾನೆ ಅಂದರೆ ಗುಣಗಣ ನಿಲಯಂ, ಗುಣಗಣ ನಿಲಯಂ ಗುಣಗಣಗಳಿಗೆ ನಿತರಾಂ ಆಲಯವಾಗಿರ್ತಕ್ಕಂತಹ. ಆಮೇಲೆ ಇದು ಎರಡನೇದಾಗಿ ಚ ಮತ್ತು ವಾಸವಿ ಸೋನುಂ ಒಂದೇ. ವಾಸವಿ ಸೋನು ಅಂದರೆ ಅಲ್ಲ, ವಾಸವಿ ಸೋನು, ವಾಸವಿ ಅಂದರೆ ಯಾರು, ಸತ್ಯವತಿ ವಸುವಿನ ಮಗಳಾಗಿ, ಅದಕ್ಕೆ ವಾಸವಿ ಅಂತ ಹೆಸರು. ಉಪರಿಚರ ವಸುವಿನ ಮಗಳಾಗಿದ್ದರಿಂದ ವಾಸವಿ ಅಂತ ಹೆಸರು, ಅದಕ್ಕೆ ವಾಸವಿ ಸತ್ಯವತಿ ಸೋನುಂ ಅಂತ. ವೇದವ್ಯಾಸ ದೇವರ ನಮಸ್ಕಾರ ಅಂಥವರು. ಇದು ಗುಣಗಣ ನಿಲಯಂ ಅವರಿಗೂ ಅನ್ವಯ, ಗುಣಗಣ ನಿಲಯಂ ಅವರಿಗೂ ಅನ್ವಯ, ಜಗದಗದನಂ ಇವರಿಗೂ ಅನ್ವಯ. ಇದು ಮೂಲ ರೂಪ, ಇದು ಅವತಾರ ರೂಪ. ರೂಪರೂಪಗಳಿಗೆ ಏನಿಲ್ಲ, ಭೇದ ಇಲ್ಲ ದೇವರಿಗೆ, ಅದು ನೆನಪಿರಬೇಕು. ಗುಣಗಣ ನಿಲಯಂ ಪತಿಂಭ್ರಮಾಯಾಹ ಚ ಮತ್ತು ಜಗದಗದಹನಂ ವಾಸವೀಸೂನು. ಜಗದ ಅಘದಹನಂ, ಜಗತ್ ಅಂದರೆ ಜಗತ್ತು, ಅದರ ಅಘ ಅಂದರೆ ಪಾಪ, ಅದನ್ನು ದಹನಂ ಸುಟ್ಟು ಹಾಕತಕ್ಕಂತಹ. ಜಗತ್ತಿನ ಒಬ್ಬಿಬ್ಬರು ಪಾಪ ಅಲ್ಲ, ಇಡೀ ಜಗತ್ತಿನ ಎಲ್ಲರ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ಶ್ರೀ ವೇದವ್ಯಾಸ ರೂಪವನ್ನು ಇಲ್ಲಿ ಗುಣಗಣ ನಿಲಯಂ ಜಗದಗದಹನಂ ರಮಾಯಾಹ ಪತಿ. ಗುಣಗಣ ನಿಲಯಂ ಜಗದಗದಹನಂ ವಾಸವೀಸೂನು, ಇಬ್ಬರಿಗೂ ಅನ್ವಯ. ಗುಣಗಣ ನಿಲಯಂ ಗುಣಪೂರ್ಣತ್ವ, ಜಗದಗದಹನಂ ಅಂದರೆ ದೋಷ ದೂರತ್ವ. ಯಾತಕ್ಕೆ ಜಗತ್ತಿನ ದೋಷ ದೂರ ಮಾಡ್ತಾರೆ, ಅವನಿಗೆ ದೋಷ ಇರುತ್ತೆ. ಎರಡು ಹೇಳಬೇಕು, ನಾರಾಯಣಂ ಗುಣೈಸ್ತರ್ವ ಇರುವುದೀರ್ಣಂ ದೋಷವರ್ಜಿತ. ಆದ್ದರಿಂದ ಜಗದಗದಹನಂ ಎಂಬುದು ದೋಷವರ್ಜಿತತ್ವವನ್ನು ಹೇಳೋದು, ಗುಣಗಣ ನಿಲಯಂ ಎಂಬುದು ಗುಣಪೂರ್ಣತ್ವ ಹೇಳ್ತಾ ಇದೆ. ಅದು ಮೂಲ ರೂಪಕ್ಕೂ ಅನ್ವಯ, ಅವತಾರ ರೂಪಕ್ಕೂ ಅನ್ವಯ, ವ್ಯತ್ಯಾಸ ಇಲ್ಲ. ಆದ್ದರಿಂದ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶೇಷತೆ. ಆದ್ದರಿಂದ ಎರಡು ಸರಿ ಹೋಯಿತು. ಇನ್ನು ಮುಂದಿನ ಮಾತು, ಮುನಿಕುಲ ತಿಲಕಂಚ ಪೂರ್ಣಬೋಧಂ, ಮುಂದೆ ಚ ಮತ್ತು ಅಲ್ಲಿ ಚ ಇಲ್ಲಿ ಚ ಪೂರ್ಣಬೋಧಂ ಒಂದೇ. ಪೂರ್ಣಬೋಧನ ನಮಸ್ಕಾರ ಮಾಡ್ತೇನೆ. ಅವರ್ಯಾರು, ಮುನಿಕುಲ ತಿಲಕಂ, ಮುನಿಕುಲ ತಿಲಕ, ಮುನಿಗಳ ಕುಲಕ್ಕೆ ತಿಲಕಪ್ರಾಯರಾಗಿರ್ತಕ್ಕಂತಹ ಪೂರ್ಣಬೋಧರು ಪೂರ್ಣಪ್ರಜ್ಞರು ಶ್ರೀಮದ್ ಆಚಾರ್ಯರನ್ನು ನಮಸ್ಕರಿಸ್ತೇನೆ. ಎಲ್ಲರಿಗೂ ಅನ್ವಯ. ಮುನಿಕುಲ ತಿಲಕಂ ಅನ್ನೋದು ಆ್ಯಕ್ಚುಲಿ ಇದು ಉಪಾಸಕರು. ಮುನಿ ಅಂದ್ರೇನು, ಓಂಕಾರೋ ವಿದಿತೋ ಏನ ಸಮುನಿರು ನೇತರೋ ಜನ ಮಾಂಡೋಪನಿಷತ್ ಹೇಳು. ಯಾರು ಓಂಕಾರವನ್ನು ಸರಿಯಾಗಿ ತಿಳಿದಿದ್ದಾರೆ ಅವರು ಮುನಿಗಳು ಅಂತ ಹೆಸರು. ಇಲ್ಲಿ ಮುನಿಗಳು ಅಂದರೆ ಯತಿಗಳು ಅಂತ ಒಂದರ್ಥ, ಯತಿಕುಲ ತಿಲಕಂ ಅಂತ ಒಂದರ್ಥ. ಯಾಕೆ, ಆಚಾರ್ಯರು ಅವತಾರ ಪ್ರಾಯದಲ್ಲೂ ಯತಿತ್ವರಿವೆ, ದೇವತೆಗಳಿಗೆ ಎಲ್ಲ ಆಶ್ರಮಗಳು ಎಲ್ಲ ವರ್ಣಗಳು ಎಲ್ಲ ಕಾಲಕ್ಕೆ ಇರುತ್ತೆ. ಎರಡನೇದಾಗಿ ಮನುತೇ ಇತಿ ಮುನಿಹಿ ಅಂತ ತಿಳ್ಕೊಂಡಾಗ ಮರಣಶೀಲರು ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರವರದಾದ್ದರಿಂದ ಅಂಥ ಮುನಿಕುಲ ತಿಲಕರು. ಮುನಿ ಅಂದರೆ ರುಜುಗಳು, ಮುನಿಕುಲತಕ ರುಜುಪುಂಗವ ಅಂತ ಅರ್ಥ. ರುಜುಪುಂಗವಂ ಅಂತ ಬಂದಿದೆ, ಮದುವೆದಲ್ಲೇ ಬಂದಿದೆ, ರುಜುಶ್ರೇಷ್ಠರು ಅಂತ ಅರ್ಥ. ಎಲ್ಲ ರುಜುಗಳು ಸಮನಾದರೂ ಕೂಡ ಈ ಅವತಾರ ಕ್ರಮದಲ್ಲಿ ಬ್ರಹ್ಮದೇವರು ಪದ ಪ್ರಯುಕ್ತ ಕಿಂಚಿದ ಆಧಿಕೆ ಹೇಗೋ, ಆಮೇಲೆ ವಾಯುದೇವರು ಮುಂದೆ ಬರೋರು ಆಮೇಲೆ ಬರ್ತಾರೆ. ಆದ್ದರಿಂದ ಅದು ಸರಿ ಅಂತ ವ್ಯಾಖ್ಯಾನ ಸ್ಪಷ್ಟ ಮಾಡಿದ್ದಾರೆ ಅದನ್ನೆಲ್ಲ. ಮುನಿಕುಲ ತಿಲಕಂಚ ಪೂರ್ಣಬೋಧಂ, ಇವರು ದೇವರು, ಇದು ಮೂಲ ಗುರುಗಳು. ಆಮೇಲೆ ಗುರುಂ ಪರಮಂ ಗುರುಂ ಗುರುಂಚ ಮೇ ಒಂದೇ, ಮೇ ಪರಮಂ ಗುರುಂ மே குரும் இது ஆச்சாரியருக்கு அன்வய, நான் பரம குருகளாதா, நான் குருகளாதா, எல்லாருக்கும் அன்வய. குருகளாதா யாரித்து குருகளாகித்தார் ஆச்சாரியரு, ரிஷபனாகித்தாக்க பாட்ட எடுத்து குருகள். ஆமேல சிஷ்யர சிஷ்யராதிருந்த பரம குருகள் ஆச்சாரியரு, இவர் பிரசிஷ்டரு, அவர் பரம குருகள். இது ஆயிடுச்சு. பரம குரும் அப்படி ஒந்தே ஆமே, அத்தவா பரமம் குரும் ஒந்தே மே குரும் ஒந்தே. பரம குருகள் அந்த ஹெழுது யார் ஆக்தாரே, குருகட குருகள். குருகள் யாரோ அக்ஷோபித்தர், அவர் குருகள் யாரோ மாதவ தீர்த்தர், பத்ம தீர்த்தர், மாரணர் மாதவ தீர்த்தர், அக்ஷோபி தீர்த்தர், அவர் நமஸ்காரம் மாத்தேன். மத்த ஹிந்தினவரெல்லாம் பரம குருகளித்தா எல்லாரும் நமஸ்காரம் மாத்தேன் அந்த மே குரு சாட்சாத் குரு அக்ஷோபி தீர்த்தர். அது பேரே கடை எடுத்தார் அக்ஷோ முன்பத்திலேனே அக்ஷோபி தீர்த்த குருனா சுகவத் சிச்சிதஸ்யவே அந்த ஹேளபேக்காதரே குருகள் அக்ஷோபி தீர்த்தர் அந்த ஹேளிதரே அவரே நமஸ்காரம். ಈ ರೀತಿ ದೇವ ನಮಸ್ಕಾರ, ಮೂಲಗುರು ನಮಸ್ಕಾರ, ಪರಮಗುರು ನಮಸ್ಕಾರ, ಗುರು ನಮಸ್ಕಾರ, ಗುರು ನಮಸ್ಕಾರ ಹಾಗೆ ಮಾಡಬೇಕು. ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ ಅಂತ ಹೇಳಬೇಕಾದ್ರೆ ಅವೆಲ್ಲ ಹೇಳಬೇಕು. ಅದಕ್ಕಾಗಿಯೇ ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಎಲ್ಲ ಬಂದಂತೆ ಆಯಿತು. ಗುಣಗಣ ನಿಲಯಂ ಪತಿಮ್ರಮಾಯಾಹ, ಇದಕ್ಕೆಲ್ಲ ರಾಯರು ಭಾವದೀಪ ಅಂತ ವ್ಯಾಖ್ಯಾನ ಬರೆದಿದ್ದಾರೆ ರಾಯರು. ಟೀಕಾರಾಯರ ಇದಕ್ಕೂ ಪ್ರಮೇಯ ದೀಪಕಕ್ಕೂ ಭಾವದೀಪ ಬರೆದಿದ್ದಾರೆ. ಗೀತಾ ತಾತ್ಪರ್ಯ ಆಚಾರ್ಯರಂತ, ಅದಕ್ಕೆ ನ್ಯಾಯದೀಪಿಕ ಟೀಕಾರ ಇಲ್ಲ, ಅದಕ್ಕೂ ಭಾವದೀಪ ಅಂತ ಬರುತ್ತೆ. ಎರಡು ಇತ್ತೀಚೆಗೆ ಎರಡೂ ಪ್ರಿಂಟ್ ಆಗಿದೆ. ನ್ಯಾಯದೀಪಕ್ಕೆ ಭಾವದೀಪ ತುಂಬ ಹಿಂದೆ ಆಗಿತ್ತು, ಇತ್ತೀಚೆಗೆ ಇದು ಆಗಿದೆ. ಗುಣಗಣ ನಿಲಯಂ ಪತಿಂಬ್ರಮಾಯಾಹ ಜಗದಹದಹನಂಚ ವಾಸವಿ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ಒಂದೇ. ಟೀಕಾರಾಯರು ನಮಸ್ಕಾರ ಮಾಡಿದ್ದು ಒಂದು ಅಷ್ಟೇ ಅಲ್ಲ, ಹೇಗೆ ನಮಸ್ಕಾರ ತೋರಿಸ್ಕೂಡ ಕೊಡ್ತಾರೆ. ಈ ರೀತಿ ತಾರತಮ್ಯ ಕಳೆದ್ರೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಅವ್ರು ಯಾವ್ದು ದೊಡ್ಡ ಶ್ಲೋಕ ಬರೀಬಹುದಾಗಿತ್ತು. ಟೀಕಾರಾಯರು ಪಾಂಡಿತ್ಯಕ್ಕೆ ಈ ಶ್ಲೋಕಗಳು ಬಹಳ ಸರಳ ಶ್ಲೋಕಗಳು. ಆ ಉದ್ದೇಶ ತಿಳಿಬೇಕು ಅಂತ ಬರೀತಿರೋದ್ರಿಂದ ಹಾಗೆ ಬರೀತಾ, ತಿಳಿಬೇಕು ಅಂತ ಬರೀಲಿಕ್ಕೆ ಹೊರಟಾಗ ಓದೋರಿಗೆ ಅರ್ಥ ಆಗಬೇಕು, ಅದು ಸುಲಭವಾಗಿ ತಿಳಿಬೇಕು ಅಂತ ಅರ್ಥ ಬರೋದು. ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ಪ್ರತ್ಯೇಕವಾಗಿ ಸ್ತೋತ್ರ ಮಾಡುತ್ತಾರೆ ಆಚಾರ್ಯರನ್ನ. ಸಾಮಾನ್ಯತಾ ಮುನಿಕುಲ ತಿಲಕಂ ಪೂರ್ಣಬೋಧಂ ಅಂತ ಹೇಳಿದರೆ, ಈಗ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿನಿರ್ಪಿತಂ ವ್ಯಾಖ್ಯಾಸ್ಯೇ ಭಗವದ್ಗೀತಾ ಭಾಷ್ಯಂ ತತ್ಕರುಣಾಬಲ. ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿನಿರ್ಮಿತಂ ವ್ಯಾಖ್ಯಾಸ್ಯೇ ಭಗವದ್ಗೀತಾ ಭಾಷ್ಯಂ ತತ್ಕರುಣಾಬಲಾತ್. ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದು ಪದ್ಧತಿ ನಮ್ಮ ಹೇಳಿದೆ. ಟೀಕಾರರು ಉಪಯೋಗಿಸಿದ ಪದ ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಟೀಕ ಉಪಯೋಗಿಸಿದ್ದಾರೆ ಪದ. ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿನಿರ್ಮಿತಂ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ನಿರ್ಮಿತಂ ವಿನಿರ್ ವಿಶೇಷ ನಿರ್ಮಿತ ವಿಶೇಷ ನಿರ್ಮಿತ ಅಂತ ಯಾತಕ್ಕೆ ಹೇಳ್ತಾರೆ ಅಂತ ಕೇಳಿದರೆ, ಆ ಹಿಂದೆ ಬರೆದವರೆಲ್ಲ ತಪ್ಪು ತಪ್ಪು ಬರೆದು ಹಾಕಿಬಿಟ್ಟಿತ್ತು, ಅದರಿಂದ ವಿಶೇಷೇಣ ನಿರ್ಮಿತ. ಮತ್ತು ಆಚಾರ್ಯ ವಿಶೇಷೇಣ ನಿರ್ಮಿತ ಅಂದರೆ ಎಫರ್ಟ್ಲೆಸ್ಸ ಬರೆದಿದ್ದು, ಭಾಳ ಕೂತ್ಕೊಂಡು ಕಷ್ಟಪಟ್ಟು ಹಾಗೆಲ್ಲ ಬರೆದಿದ್ದಲ್ಲ, ಯಾವ ರೀತಿ ಬರೆದು ವಿನಿರ್ಮಿತ. ಮತ್ತು ವೇದವ್ಯಾಸರು ಅತ್ಯಂತ ಪ್ರಿಯ ಹಾಗಾಗಿ ಬರೆದು ಬದರಿಗೆ ಹೋಗಿ ಅರ್ಪಣೆ ಮಾಡ್ತಾರೆ. ಅವರೇನು ಮಾಡ್ತಾರಾಗ, ಶಕ್ತಿ ತಾನ ಜಾಗದಲ್ಲಿ ಲೇಷತ ಅಂತ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಮುಂದೆ ಮೇಲೆ ಲೇಷತ ಅಂತ ಹೇಳಿರು. ಅದಕ್ಕೆ ವಿಷಯ ವಿನಿರ್ಮಿತ ವಿಶೇಷತ, ವಿಷ್ಣು ಭಕ್ತಿಯಾದಿ ಗುಣಗಳು ಜಗತ್ತಿ ಬರಹಾಗಿ ಬರೆದಿದ್ದರಿಂದ ವಿನಿರ್ಮಿತಂ. ಭಗವದ್ಗೀತಾ ಭಾಷ್ಯಂ, ಭಗವದ್ಗೀತಾ ಬರೀ ಗೀತಾ ಭಾಷ್ಯ ಬಂದರೆ ಗೋಪಿ ಗೀತಾ ಭಾಷ್ಯಂ ಇತ್ಯಾದಿ ಆಗಿಬಿಡ್ಬೋದು. ಅದಕ್ಕೋಸ್ಕರ ಗೀತಾ ಅಂದರೆ ಭಗವದ್ಗೀತಾನೆ, ಸ್ಪಷ್ಟ ಮಾಡೋದಕ್ಕೋಸ್ಕರ ಏನಂತ ಹೇಳ್ತಾರೆ, ಭಗವದ್ಗೀತಾ ಭಾಷ್ಯಂ. ಮತ್ತು ವ್ಯಾಖ್ಯಾಸ್ಯ, ವ್ಯಾಖ್ಯಾನವನ್ನು ಮಾಡ್ತೇವೆ. ವ್ಯಾಖ್ಯಾನ ಮಾಡೋ ಸಾಮರ್ಥ್ಯ ಎಲ್ಲಿಂದ ಬಂತು ಅಂದರೆ, ತತ್ ಕರುಣಾಬಲ, ಅವರ ಕರುಣೆಯದೇ ಬಲ ನಮಗೆ. ಅವರ ಕರುಣೆಯ ಬಲದಿಂದ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ. ಯಾಕೆ ಮೂಲ ಗ್ರಂಥಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಗುರುವನುಗ್ರಹ ಇಲ್ಲದೆ ಹೋದರೆ ಜ್ಞಾನ ಕಾರ್ಯ ಸಾಧ್ಯ ಇಲ್ಲ. ಆದ್ದರಿಂದ ಮುಖ್ಯ ಗುರುಗಳು ಶ್ರೀಮದ್ ಆಚಾರ್ಯರಾದ್ದರಿಂದ ತತ್ ಕರುಣಾಬಲಾತ್ ವ್ಯಾಖ್ಯಾಸೆ, ಅವರ ಕರುಣಾಬಲದಿಂದ ವ್ಯಾಖ್ಯಾನ ಮಾಡ್ತೇವೆ. ಇದು ಕರುಣಾಬಲಾತ್ ಅನ್ನೋದಕ್ಕೆ ಎಲ್ಲಿಗೆ ಅನ್ವಯ ಗೊತ್ತಾ, ಪ್ರತಿಂ ರಮಾಯಾಹ ಗೊತ್ತಾ, ರಮಾಪತೇಹೇ ಕರುಣಾಬಲಾತ್, ಆಮೇಲೆ ವಾಸವೇ ಸೂನುಹು ಕರುಣಾಬಲಾತ್, ಮುನಿಕುಲ ತಿಲಕ ಪೂರ್ಣಬೋಧ ಕರುಣಾಬಲಾತ್, ಪರಮ ಗುರು ಕರುಣಾಬಲಾತ್, ಗುರುಗಳ ಕರುಣದಿಂದ ಆಪನಿತು ಪೇಡುವೆ. ಹರಿಕ್ರಾಮ ಹೇಳಬೇಕಾದ್ರೆ ಗುರುಗಳ ಕರುಣದಿಂದ ಹೇಳ್ತೇವೆ ಅಂತ ಹೇಳಿದ್ರಲ್ಲ, ತತ್ ಕರುಣಾಬಲಾತ್ ಈ ಪದ ಇಲ್ಲಿಯ ಪದನೇ ಉಪಯೋಗಿಸಿದ್ದಾರೆ. ಅವರ ಕರುಣೆಯದೇ ಬಲ. ಅದನ್ನು ಸುಧಾದಲ್ಲಿ ಹೇಳಬೇಕಾದ್ರೆ, ಶ್ರೀಮತ್ ಪೂರ್ಣ ಪರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಹದ ಸುಧಾದಲ್ಲಿ ಆ ಪದನ್ನು ಉಪಯೋಗಿಸ್ತಾರೆ. ಅಂದರೆ ಜ್ಞಾನ ಕಾರ್ಯದೊಳಗೆ ಪ್ರತಿಭೆಯಿಂದ ಹೇಳೋದು ಬೇರೆ, ಅನುಗ್ರಹದಿಂದ ಹೇಳೋದು ಬೇರೆ. ಪ್ರತಿಭೆಯಿಂದ ಹೇಳಿದಾಗ ಅದು ಕಲ್ಪನೆಗಳು ಸೇರಿಕೊಳ್ಳೋ ಸಂಭವ ಇರ್ತದೆ. ಅನುಗ್ರಹದಿಂದ ಹೇಳಿದಾಗ ಏನಾಗುತ್ತದೋ ಸ್ಪಷ್ಟವಾಗಿರುತ್ತೆ, ಯಥಾರ್ಥವಾಗಿ ಬರುತ್ತೆ. ಆದ್ದರಿಂದ ಅವರ ಕರುಣೆಯ ಬಲದಿಂದ ವ್ಯಾಖ್ಯಾನವನ್ನು ಮಾಡ್ತೇವೆ. ನ ಕೇವಲಮ್ಮೆ ಭವತಸ್ಥ ರಾಜನ್ ಸವೈ ಬಲಂ ಬಲೀನಾಂಚ ಅಪರೇಷಾಂ, ಎಲ್ಲರಿಗೂ ಪರಮಾತ್ಮನ ಕರುಣೆ ಬಲ ಬೇಕೇ ಬೇಕು. ಅದಕ್ಕೋಸ್ಕರ ಇದೆಲ್ಲ ತಿಳಿಸಿದೆ. ಒಟ್ಟು ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿನಿರ್ಮಿತಂ ವ್ಯಾಖ್ಯಾಸ್ಯೆ ಭಗವದ್ಗೀತಾ ಭಾಷ್ಯಂ ತತ್ ಕರುಣಾಬಲ. ಇನ್ನು ಮುಂದೆ ಶುರು ಮಾಡ್ತಾರೆ ಟೀಕಾರಾಯ. பிராரிப்சிதா விக்ன விகாதாதி பிரயோஜனம் சமுச்சிதா விசிஷ்டா இஷ்ட தேவதா குரு பிரணாமம் கிரந்தாரம்ப பிரதிஜாஞ்ச ஆதோ நிபத்மாதி பகவான் பஷ்யகாரஹா. பிராரிப்சித விக்ன விகாதாதி பிரயோஜனம். முதலில் ஏன் மாட்டா இருந்தார் ஆச்சாரியரு? முதலிகே பகவந்தர் தேவதா குரு பிரணாமம், தேவதைகளன்னு குருகளன்னு நமஸ்கார மாதிரி சுரு மாட்டா இருந்தார் ஆச்சாரியரு அந்த ஹேள்கொட்டு. இவரிகும் அதே மாத்து, அவரிக்கும் அதே மாத்து. யாத்துக்கே தேவதா குரு பிரணாமம் மாடபேக்கு அந்த பிராரிப்சித விக்ன விகாதாதி பிரயோஜனம். தேவதா நமஸ்கார குரு நமஸ்கார மாடுவன் கெலச சுரு மாடிதர் ஏனாகத்ததோ நிர்விக்னவாகி முகியுது. அதுக்கு பிராரிப்சித விக்ன விகாதாதி பிரயோஜனம். பிராரிப்சித விக்ன அதுக்கு விகாத, விக்னகளிக விகாத ஆகபேக்கு. விக்னகளிந்த நமக்கு விகாத ஆகத்தல்ல, அதேனாகபேக்கீக விக்னகளிக விகாத ஆதரே முகுது. விக்னகளிக விகாத முதலாத பிரயோஜனம் வந்திரத்தக்கந்த முதலாக இன்னும் ஜொத்தைக்கு விசேஷ சித்தி இத்தியாதிகளெல்லாம் வரபேக்கு. அந்த பிரயோஜனம் வந்திருத்தக்கந்த குரு நமஸ்கார மாடுத்தா இருந்தாரு. இதெல்லாம் ஹெச்சாகி இல்லை ஹேளில. அதுக்கே தத்துவசங்கியான டீக்கா அதெல்லாம் விஸ்தாரம் ஹேளு. தத்துவசங்கியான டீக்கா ஆமேலு மித்யாத்வான எல்லா கடை ஹேளிபட்டிதாரு. ஈகாகலே மங்களாச்சரணை மாடினே கிரந்த பிராரம்ப மாடி. அதே கெலசனும் கூட ஹேக் மாடபேக்கு, மங்களாச்சரணை மாடபேக்கு. அது கூட கிரந்த ரச்சனா காரியம் என்போது ஜானகாரிய. ஜானகாரிய யாவதே பலகாரக்கிந்த தொடது. அதுக்கு ஏன் மாடபேக்கு? ಹೆಚ್ಚು ಮಂಗಳ ಮಾಡಬೇಕು. ಯಾತಕ್ಕೆ ಅಂದರೆ ಒಳ್ಳೊಳ್ಳೆ ಕೆಲಸಕ್ಕೆ ಹೆಚ್ಚು ವಿಘ್ನ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಶ್ರೇಯಾಂಸಿ ಬಹುವಿಘ್ನಾನಿ ಕೋಟ್ ಮಾಡ್ತಾರೆ ಟೀಕಾರ ತತ್ವರಣಿ ಟೀಕಾದ್ರೆ ಹೇಳ್ತಾರೆ. ಶ್ರೇಯಾಂಸಿ ಬಹುವಿಘ್ನ, ಕೆಟ್ಟ ಕೆಲಸ ಸುಲಭವಾಗಿ ಆಗೋಗ್ಬಿಡ್ತಾರೆ. ಒಳ್ಳೆ ಕೆಲಸ ಸಂಧಾನೆ ಬಿಡೋದು ಬರೋ ಸುಲಭ ಕೆಲಸ ಏನು ಕಷ್ಟ ಅಲ್ಲೇ ಇಲ್ಲ. ಮಾಡೋದು ಬರೋ ಕಷ್ಟ. ಹೋಗ್ತಾರೆ ನೀರು ಜಾಗ ಎಲ್ಲ ಶುರುವಾಗ್ತಾರೆ. ಸ್ನಾನ ಮಡಿ ಗಡಿ ಎಲ್ಲ ನೂರಾರು ಎಲ್ಲ ಒಂದು ಕಡೆ ಹೋದರೆ ಮುಗೀತು. ಅದಕ್ಕಾಗಿ ಶ್ರೇಯಾಂಸಿ ಬಹುವಿಘ್ನಾನಿ ಅದು ಇಂಗ್ಲೀಷ್ ಅನ್ಕೊಂಡು ಹೇಳ್ತಾರೆ. ಕೆಲಾಮಿಟೀಸ್ ಕಮ್ಮಿನ ಬೆಟಾಲಿಯನ್ಸ್ ಅಂತ ಹೇಳ್ತಾರೆ. ವಿಘ್ನಗಳು ಒಂದಲ್ಲಿ ಬರೋದಿಲ್ಲ, ಹೇಗೆ ಬರ್ತಾವೆ ಅಂತ ಹಿಂಡಾಗಿ ಬಂದ್ಬಿಡ್ತಾವೆ ಅಂತ ಹೇಳ್ತಾರೆ ಒಳ್ಳೆ ಕೆಲಸಗಳಿಗೆ. ಅದು ಹೇಳೋದಕ್ಕೆ ಪ್ರಾರಂಭಿಸಿದ ವಿಘ್ನ ವಿಘಾತಾದಿ ಪ್ರಯೋಜನಂ. ಅದು ಪ್ರಶ್ನೆ ಎಲ್ಲ ಹಾಕೊಂಡು ನೆನಪಿರ್ಬೇಕಾಗ. ಅದನ್ನು ಮಂಗಳಾಚರಣೆ ಮಾಡೋದ್ರಿಂದ ವಿಘ್ನ ಪರಿಹಾರ ಆಗುತ್ತೆ, ಗ್ರಂಥ ನಿರ್ವಿಘ್ನ ಪರಿಸಮಾಪ್ತಿ ಆಗುತ್ತೆ ಅಂತ ಹೇಳಿದ್ರಿ. ಆಗ ಪ್ರಶ್ನೆ ಹಾಕ್ಕೊಂಡ್ರು, ಮಂಗಳಾಚರಣೆ ಮಾಡಿದ್ದಾರೆ ಕೆಲವು ಪರಿಸಮಾಪ್ತಿ ಆಗಿಲ್ಲ, ಅದಕ್ಕೆ ಉತ್ತರ ಕೊಡ್ತೀರಿ ಮೊದಲೇ ಪ್ರಶ್ನೆ. ಯಾರು ಮಂಗಳಾಚರಣೆ ಮಾಡಿಯೇ ಇಲ್ಲ, ಪಟ್ಲಾಸ ಮುಗಿದಿದೆ ಅದಕ್ಕೆ ಹೇಳ್ತೀರಿ. ಅದೆಲ್ಲ ತಪ್ಪಸಂಖ್ಯಾಟಿಗೆ ಹೇಳ್ಬಿಟ್ಟಿದ್ದಾರೆ ಆಗಲೇ. ಇವತ್ತು ಯಾವುದೋ ಅಂಗಡಿಯಲ್ಲಿ ಸಾವಿರಾರು ಪುಸ್ತಕ ಸಿಗುತ್ತೆ. ಮಂಗಳಾಚರಣೆ ಯಾರು ಮಾಡಿರ್ತಾರೆ? ಅದಕ್ಕೆ ಟೆಕ್ಸ್ಟ್ ಬುಕ್ ಆಫ್ ಕೆಮಿಸ್ಟ್ರಿ ಫಿಸಿಕ್ಸ್ ಏನು ಮಂಗಳಾಚರಣೆ? ಇದಕ್ಕೆ ದೇವಂ ನಾರಾಯಣ ಅಂತ ಯಾರು ಹೇಳ್ತಾರೆ? ಅದಕ್ಕೆ ಎಷ್ಟು ವಾಲು 10-20 ಮಿನಿಟ್ ಆಗ್ತಾನೆ ಇರ್ತಾವೆ. ಮತ್ತೆ ಜಗತ್ತಿನ ತುಂಬ ಕೋಟ್ಯಂತರ ಕಾಪೀಸ್ ಖರ್ಚಾಗ್ತಾವೆ. ಇಲ್ಲ 10-20 ವರ್ಷದೊಳಗೆ ಲಕ್ಷಗಟ್ಟಲೆ ಕಾಪೀಸ್ ಹೋಗುತ್ತೆ. ಮತ್ತೆ ಏನಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ನಿರ್ವಿಘ್ನ ಪರಿಸಮಾಪ್ತಿಗೆ ಎರಡು ಕಾರಣ ಇದೆ. ಒಂದು ಭಗವದ್ಭಿಷೇಕವಾದ ಐಹಿಕ ಪಾರತ್ರಿಕ, ಐಹಿಕ ಗ್ರಂಥಗಳಿಗೆ ಐಹಿಕ ಪ್ರಯೋಜನ ದೊಡ್ಡದಲ್ಲ. ಪಾರತ್ರಿಕ ಪ್ರಯೋಜನ ರೀತಿ ಮುಗಿಬೇಕಾದ್ರೆ ಮಂಗಳಾಚರಣೆ ಮಾಡಲೇಬೇಕು. ಮಾಡಿದ್ದು ಯಾಕೆ ಮುಗಿದಿಲ್ಲ ಅಂತ ಕೇಳಿದ್ರೆ ಏನು ಕಾರಣ ಕೊಟ್ಟರು ನೆನಪು ಮಾಡ್ಕೋಬೇಕಲ್ಲ. ಏನು ಕಾರಣ ಕೊಟ್ಟರು? ಮಾಡಿದ್ರೆ ಸಾಕಾಗಿಲ್ಲ, ಯಾಕೆಂದ್ರೆ ವಿಘ್ನಗಳು ಜಾಸ್ತಿ ಇದೆ, ಮಂಗಳಾಚರಣೆ ಕಡಿಮೆ ಇದೆ. ಆದ್ದರಿಂದ ಏನಾಯಿತು? ಅವನು 25 ರೂಪಾಯಿ ಹಾಕಬೇಕಾಯ್ತು, 20 ರೂಪಾಯಿ ಸ್ಟಾಂಪ್ ಹಾಕಿಟ್ಟ ಹೋಯ್ತು. ಅಲ್ಲಿ ಸ್ವಲ್ಪ ಕಡಿಮೆ ಆದರೆ ಏನಾಗುತ್ತದೋ, ರಿಜೆಕ್ಟ್ ಆಗುತ್ತೆ. ಆದ್ದರಿಂದ ಮಂಗಳಾಚರಣೆ ವೇಸ್ಟ್ ಆಗಿಲ್ಲ. ಎಷ್ಟು ಮಾಡಬೇಕು ಅಷ್ಟು ಮಾಡಿಲ್ಲ, ಅದರಿಂದ ಹಾಗೇನೆ ಆಗಿಲ್ಲ. ಮತ್ತು ಮಂಗಳಾಚರಣೆ ಮಾಡದೆ ಮಾಡಿದ್ದ ಮುಗಿದಿದ್ದಿಲ್ಲ ಅಂತ ಕೇಳಿದರೆ ಅದು ಎರಡು ಕಾರಣ ಕೊಟ್ಟರು. ಒಂದು ಕಾರಣ, ಮಂಗಳಾಚರಣೆನ ಒಂದೇ ರೀತಿ ಮಾಡಬೇಕು ಅಂತ ನಿಯಮ ಇಲ್ಲ. ಬರದೇ ಮಾಡಬೇಕು ಅಂತಿಲ್ಲ. ಕಾಯಿಕ ವಾಚಾರಿಕ ಮಾನಸಿಕ, ಮನಸ್ಸನ್ನೇ ಮಾಡ್ಕೊಂಡಿರ್ಬೋದು. ಗೊತ್ತಾಯ್ತು, ಮನುಷ್ಯ ಏನು ಬಹುಶಃ ಗುರುಬೇವ ಬರಲಿಕ್ಕಾಗುತ್ತಾ ಅವರಲ್ಲೆಲ್ಲ? ಏನು ಮಾಡಬೇಕು? ಮಂಗಳಾಚರಣೆ ಮಾಡಿದ್ರೆ ಬರಿಬೇಕು, ಆನ್ಸರ್ ಬರಿಬೇಕು. ಪಾಪ ಮನಸ್ಸಲ್ಲೇ ದೇವರ ಸ್ಮರಣೆ ಮಾಡಿದ್ರೆ ಸಾಕು. ಅಲ್ಲಿ ಬರೀ ವಂಶ ಕುಲಗೋತ್ರ ಎಲ್ಲ ಬರೆದ್ಬಿಟ್ರೆ ಪ್ರೀತಿ ಆಗುತ್ತೆ. ಕುಲದೇವತ ವೆಂಕಟೇಶ ಪ್ರೀತ್ಯರ್ಥ ಬಂದ್ಬಿಟ್ರೆ ಪ್ರೀತಿ ಆಗುತ್ತೆ. ಅದೆಲ್ಲ ಬರಿಬಾರ್ದು. ಅದು ಮಂಗಳಾಚರಣೆ ಬಿಡಬಾರ್ದು. ಏನು ಮಾಡಬೇಕಾಗ? ಮನಸ್ಸಲ್ಲೇ ಮಾಡ್ಕೊಂಡ್ರಾಯ್ತು. ಅಥವಾ ಯಾರೋ ದೊಡ್ಡವರು ಬರ್ತಾರೆ, ಎಷ್ಟು ಖುಷಿಯಾಗಿದ್ದಂದ್ರೆ ಮಾತೇ ಬರ್ತಾ ಇಲ್ಲ ಬಾಯಲ್ಲಿ, ಸಾಷ್ಟಾಗ ನಮಸ್ಕಾರ ಹಾಕಿಬಿಡ್ತಾರೆ. ನಮಸ್ಕಾರ ಬಾಯಲ್ಲೂ ಹೇಳಲಿಲ್ಲ, ಮನಸ್ಸಿಂದ ನಮಗೆ ಗೊತ್ತಾಗೋದಿಲ್ಲ. ಅದು ಇಲ್ಲೇನಾಗಿದೆ, ಕಾಯಿ ದೇಹದ ಶರೀರತ ಮಾಡಿಬಿಟ್ಟಿದ್ದಾರೆ ಮೂದೋಯ್ತಲ್ಲಿ. ಅಂದರೆ ಕಾಯಿಕ ನಮಸ್ಕಾರ, ವಾಚನಿಕ ನಮಸ್ಕಾರ, ಮಾನಸಿಕ ನಮಸ್ಕಾರ, ಆದ್ದರಿಂದ ಮೂರಲ್ಲಿ ಒಂದು ಮಾಡಿರ್ತಾರೆ. ಆದ್ದರಿಂದ ಆಗಿದೆ. ಅವಾಗ ಇನ್ನೇನು ಹೇಳಬೇಕು? ನಿಮ್ಗೆ ಎದೇನು ಗ್ಯಾರಂಟಿ ಗೊತ್ತು ಅಂತ ಕೇಳಿದರೆ, ನೀವು ಮಾಡಿಲ್ಲ ಅಂತ ಹೇಳಿ ಗೊತ್ತು ಅಂತ ಅದಕ್ಕೆ ಹೇಳ್ತಾರೆ. ಮಾಡಿದ್ದಾರೆ ಅಂತ ನಿಮ್ಗೆ ಯಾಕೆ ಗೊತ್ತಾರೆ? ಮಾಡಿಲ್ಲ ಅಂತ ನೀನು ಗೊತ್ತಾಗಿದ್ರೆ. ಮತ್ತೆ ಇದು ಒಂದೇ ಗ್ರಂಥ ಆಚಾರ್ಯರು ಬರೋದಿಲ್ಲ, ಬೇರೆ ಗ್ರಂಥಲ್ಲೆಲ್ಲ ಬರೆದಿದ್ದಾರೆ. ಅಲ್ಲಿ ಹೇಳ್ತಾರೆ ಬೇರೆ ಗ್ರಂಥಲ್ಲೆಲ್ಲ ಮಂಗಳಾಚರಣೆ ಮಾಡಿಬಿಟ್ಟಿದ್ದಾರೆ, ಇಲ್ಲೂ ಮಾಡಿರ್ತಾರೆ ಅಂತ ಅರ್ಥ. ಎಲ್ಲೂ ಮಾಡದೇ ಇದ್ದವರು ಡೌಟ್ ಬರುತ್ತೆ. ಎಲ್ಲೂ ಮಾಡದೇ ಇದ್ದವರು ಬರೆದಿದ್ದಾರೆ ಅಂದರೆ ಮಾಡಿರಲಿಕ್ಕಿಲ್ಲ, ಬೇರೆ ಕಡೆ ಮಾಡಿದ್ದಾರೆ. ಅದರಿಂದ ಆಯಿತು. ಇನ್ನೊಂದು ಕಾರಣ ಕೊಟ್ಟು, ಸ್ವತಂತ್ರ ಪದ ಉಪಯೋಗಿಸಿದ್ದಾರಲ್ಲ ದೇವರ ಹೆಸರು, ಅದಕ್ಕಿಂತ ಮಗಳ ಇನ್ನೇನು ಬೇಕು ಅಂತ ಹೇಳಿ ಅನೇಕ ರೀತಿಯಲ್ಲಿ ಹೇಳಿರೋದ್ರಿಂದ ಅದೆಲ್ಲ ನೆನ್ಪಿಟ್ಕೊಂಡ್ಬಿಟ್ರೆ ಟಿಕ್ಕರಿಲ್ಲಿ ಯಾಕೆ ಆಗಲೇ ಅಡ್ವಾನ್ಸ್ ಬರ್ತಿದೆ ತತ್ವಸಂಖ್ಯಾನ ಪ್ರಕರಣ ಬಿಗಿನರ್ಸ್ಗೆ, ಇದಾಗಲೇ ಮುಂದೆ ಬಂದಿರೋದ್ರಿಂದ ಅದೆಲ್ಲ ನೆನಪಿಟ್ಕೊಂಡಿರ್ತಾರೆ ಅಂತ ತಿಳ್ಕೊಂಡು ಅದೆಲ್ಲ ಹೇಳ್ತಿದ್ದಾರೆ. ಪ್ರಾರಂಭಿಸಿದ ವಿಘ್ನ ವಿಘಾತಾದಿ ಪ್ರಯೋಜನಂ ಸಮುಚಿತ ವಿಶಿಷ್ಟ ದೇವತಾ ಗುರು ಪ್ರಣಾಮಂ. ಮತ್ತೆ ಯಾರು ಪ್ರಣಾಮ ಮಾಡಬೇಕು ಅಂದರೆ ಸಮುಚಿತ ರೆಲೆವೆಂಟ್ ಆಗಿರೋ ರೂಪ ಮಾಡ ಇಷ್ಟ ಸುಧಾದಲ್ಲಿ ಬರೀತಾರೆ. ತ್ರಿವಿಧಾಹಿ ದೇವತಾ ವಂದ್ಯಾಭವತಿ, ಮೂರು ವಿಧದ ದೇವತೆಗಳು ನಮಸ್ಕಾರ ಮಾಡಬೇಕು. ವಿಶಿಷ್ಟ, ಇಷ್ಟ, ಅಧಿಕೃತ. ವಿಶಿಷ್ಟ ದೇವತೆ ಅಂದರೆ ಸರ್ವೋತ್ತಮ, ಇಷ್ಟ ದೇವತೆ ಇಷ್ಟ ದೇವತೆಯ ರೂಪ. ಆಮೇಲೆ ಅಧಿಕೃತ ಆದ ಯಾವ ಗ್ರಂಥ ಬರೀತಿದ್ದಾರೋ ಆ ಗ್ರಂಥ ಸಂಬಂಧಪಟ್ಟಿದ್ದಾಗಬೇಕು. ಇಲ್ಲಿ ಕೃಷ್ಣ ಏನಾಗಿದ್ದಾನೆ, ಮೂರು ಆಗಿಬಿಟ್ಟಿದ್ದಾನೆ. ಏನಾಗಿದ್ದಾನೆ, ವಿಶಿಷ್ಟ ಸರ್ವೋತ್ತಮ ದೇವತೆ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಮೂರು ಇಷ್ಟ ದೇವತೆ. ಆಚಾರ್ಯ ಉಡುಪಿ ಕೃಷ್ಣ ಬಂದಿದ್ದಾನೆ, ಇಷ್ಟ ದೇವತೆ. ಆಮೇಲೆ ಭಗವದ್ಗೀತಾ ಭಾಷ್ಯ ಬರಬೇಕಾದ್ರೆ ಉಪದೇಶ ಮಾಡಿದ ರೂಪ ಯಾವುದು, ಕೃಷ್ಣನೇ. ಸೊ ಅಧಿಕೃತ ರೂಪನೂ ಆಯಿತು. ಹೀಗಾಗಿ ವಿಶಿಷ್ಟ, ಇಷ್ಟ, ಅಧಿಕೃತ ಮೂರು ಆಯ್ತು. ಆದ್ದರಿಂದ ಕೃಷ್ಣ ಸ್ಮರಣೆ ಮಾಡಿದ್ದಾರೆ, ಅದೆಲ್ಲ ತಿಳ್ಕೊಂಡು ಹೋಗಬೇಕು. ಇಷ್ಟಾದ ಮೇಲೆ ವಿಶಿಷ್ಟ ಆಯಿತು, ಇಷ್ಟ ಆಯಿತು, ದೇವತ ಸಮುಚಿತ, ವಿಶಿಷ್ಟ, ಇಷ್ಟ. ಸಮುಚಿತ ಅಂದರೆ ಗ್ರಂಥ ಪ್ರತಿಪಾದ್ಯ, ವಿಶಿಷ್ಟ ಅಂದರೆ ಸರ್ವೋತ್ತಮ, ಇಷ್ಟ ಅಂದರೆ ಇಷ್ಟ ದೇವತೆ. ಮೂರು ಆಯಿತು. ಆದರೆ ಸ್ವಲ್ಪ ದೇವರ ಸ್ಮರಣೆ, ವೈಗ್ರ ದೇವರ ಸ್ಮರಣೆ ಮಾಡ್ತಾರೆ. ಇಷ್ಟ ದೇವ ಅಂತ ದೇವರೇ ಎಲ್ಲ ರೂಪಗಳು, ಅನಂತ ರೂಪಗಳಿದೆ. ಯಾವ ರೂಪ ಬೇಕಾದ್ರೂ ಮಾಡು, ಇಷ್ಟ ಎಲ್ಲ ಅನಂತ ಅಂತ ಮಾಡೋಕ್ಕಾಗೋದಿಲ್ಲ. ಯಾವ್ದು ಮಾಡಿದ್ರೆ ಸಾಕಾಗ ಇಷ್ಟ, ಅದಕ್ಕೋಸ್ಕರ ಸರಿ ಹೋಯ್ತು. ಗ್ರಂಥಾರಂಭ ಪ್ರತಿಜ್ಞ, ದೇವತಾ ಪ್ರಣಾಮ, ಆಮೇಲೆ ಗುರು ಪ್ರಣಾಮ. ಗುರು ಪ್ರಮಾಣದಲ್ಲೂ ಹಾಗೇನೆ, ಮೂಲ ಗುರುಗಳು ಕ್ರಮ ಇದೆ, ಅದನ್ನೆಲ್ಲ ಆಚಾರ್ಯರು ಮಾಡ್ತಾ ಇದ್ದಾರೆ. ಗ್ರಂಥಾರಂಭ ಪ್ರತಿಜ್ಞ ಇಷ್ಟು ಜೊತೆಗೆ ಏನು ಗ್ರಂಥ ಬರಿತಾ ಇದ್ದೇವೆ ಅಂತೂ ಹೇಳ್ತಾರೆ. ಯಾವುದರಲ್ಲಿ, ಮೊದಲನೇ ಶ್ಲೋಕದಲ್ಲಿ, ಆದೌ ವಿವದ್ನಾತಿ ಭಗವಾನ್ ಭಾಷ್ಯಕಾರ, ಭಗವಾನ್ ಪೂಜ್ಯರಾದ ಭಾಷ್ಯಕಾರರು ಈ ರೀತಿಯಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಮೊದಲಾದ ಉದ್ದೇಶದಿಂದ ಸಮುಚಿತವಾದ, ವಿಶಿಷ್ಟವಾದ, ಇಷ್ಟ ದೇವತೆಯ ನಮಸ್ಕಾರ, ಗುರು ನಮಸ್ಕಾರಗಳನ್ನು ಮಾಡ್ತಾ ಗ್ರಂಥಾರಂಭವನ್ನು ಮಾಡ್ತಾ ಯಾವ ಗ್ರಂಥ ಮಾಡ್ತಾ ಇದ್ದೇವೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿ. ಅದೇ ಈ ಶ್ಲೋಕ, ದೇವಂ ನಾರಾಯಣಂ ನತ್ವಾ. ಇದು ಈ ಶ್ಲೋಕಕ್ಕೆ ಅವತಾರಿಕ ಅಂತ ಕರೀತಾರೆ, ಅದು ಇಂಟ್ರೊಡಕ್ಷನ್ ಅವತಾರಿಕ ಅಂತ ಹೇಳಿ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷಾಮಿ ರೇಷತಃ. ದೇವಂ ನಾರಾಯಣಂ ನತ್ವಾ, ಮೊದಲಿಗೆ ಟೀಕಾರ ಅದೇ ಕ್ರಮದಲ್ಲಿ ಸ್ತೋತ್ರ ಮಾಡಿರೋ ನಾರಾಯಣಂ ಅಂತ ಹೇಳಿದ್ರೆ ರಮಾಪತಿಂ ಅಂತ ಅದಕ್ಕೆ ಅರ್ಥ. ದೇವಂ ನಾರಾಯಣಂ ನತ್ವಾ, ದೇವನಾದ ನಾರಾಯಣನ ನಮಸ್ಕಾರ ಮಾಡಿ. ಇನ್ನಾಗಿದ್ದಾನೆ ದೇವ ಅಂದರೆ ಸರ್ವದೋಷ ವಿವರ್ಜಿತಂ, ಸಕಲ ದೋಷಗಳಿಂದ ವಿಶೇಷೇಣ ವರ್ಜಿತಂ. ಮುಕ್ತರಿದ್ದಾರೆ, ದೋಷ ಇಲ್ಲ ಅವರಿಗೆ. ಆದರೆ ಮೊದಲಿತ್ತು, ಈಗಿಲ್ಲ ಅಷ್ಟೇ. ದೇವರಿಗೆ ಯಾವ ಕಾಲಕ್ಕಿಲ್ಲ ಆದ್ದರಿಂದ ವಿವರ್ಜಿತ, ಒಂದು ಕಾಲಕ್ಕೆ ದೇವರಿಗೆ ಹೋಯಿತು ಆಮೇಲೆ ಹೋಯಿತು ಅಂತ ಹೇಳಬಾರದು. ಅದಕ್ಕೋಸ್ಕರ ಸರ್ವದೋಷ ವಿವರ್ಜಿತನಾಗಿದ್ದ. ಮುಕ್ತರಿಗೆ ಎಲ್ಲ ದೋಷ ಇಲ್ಲ ಅಂತಲ್ಲ, ಯಾವ ದೋಷ ಇದೆ ಅವರಿಗೆ, ಅಸ್ವಾತಂತ್ರ್ಯ ದೋಷ ಇದ್ದೇ ಇದೆ. ಆದರೆ ಸರ್ವೋತ್ತಮತ್ವಾದಿ ಗುಣಗಳವರಿಗಿಲ್ಲ, ಅಂಥ ದೋಷ ಇದ್ದೇ ಇದೆ. ದೇವರಿಗೆ ಸರ್ವದೋಷ ವಿವರ್ಜಿತ, ಯಾವ ದೋಷಗಳು ಇಲ್ಲ. ಅದರಿಂದಾಗಿನೇ ಮೊದಲಿರಲಿಲ್ಲ, ಪ್ರಶ್ನೆಯಲ್ಲ, ಯಾವಾಗಲೂ ಇಲ್ಲ, ಆಮೇಲೆ ಈಗಲೂ ಕೂಡ ಏನಾಗಿದೆ, ಎಲ್ಲ ದೋಷಗಳ ರಾಹಿತ್ಯ ಹುಡುಗರಿಗೆ ಯಾವ ಕಾಲಕ್ಕೂ ಎಂದೆಂದೂ ಇಲ್ಲೇ ಇಲ್ಲ. ದೇವರು ಅಸಾಧಾರಣವಾದ ಲಕ್ಷಣ, ಜನರಲ್ ಲಕ್ಷಣ ಬೇರೆ, ಸ್ಪೆಷಲ್ ಲಕ್ಷಣ ಬೇರೆ. ಸ್ಪೆಷಲ್ಲಾಗಿ ಹೇಳಿದರು, ಗುಣಪೂರ್ಣತ್ವ ಹೇಳಿಲ್ಲ ಅಂದರೆ ದೇವಂ ಅಂದ್ರೇನು, ಕ್ರೀಡಾದಿ ಗುಣ ವಿಶಿಷ್ಟಂ ಅಂತಾರೆ, ಗುಣಪೂರ್ಣತ್ವ ಬಂದು ದೇವಂ ಶಬ್ದಕ್ಕೆ ಗುಣಪೂರ್ಣ ಅಂತ ಅರ್ಥ, ಪ್ಲಸ್ ಸರ್ವದೋಷ ವಿವರ್ಜಿತ ಅಂತಾಯಿತು. ಈ ಎರಡರ್ಥ ನಾರಾಯಣ ಶಬ್ದ ಒಂದರಲ್ಲೇ ಬಂದುಬಿಟ್ಟಿದೆ, ದೇವಂ ನಾರಾಯಣಂ ಸರ್ವದೋಷ ವಿವರ್ಜಿತಂ ನಾರಾಯಣ. ಅದಕ್ಕೆ ಟೀಕಾದ ವಿಸ್ತಾರವಾಗಿ ಅನುವಾದಕ್ಕೆ ಸುಧಾದಲ್ಲಿ ಹೇಳ್ತಾರೆ. ಆ ನಾರ ಅಂದ್ರೇನು, ಗುಣ. ನಾರಾಯಣ ಮಯನಂ ನಾರಾಯಣ, ನಾ ಗುಣಗಳಿಗೆ ಆ ಗುಣಪೂರ್ಣ ಅಂತ ಅರ್ಥ. ನಾರಾಯಣ ಮಯನಂ ನಾರಾಯಣ ಗುಣಪೂರ್ಣ. ಆಮೇಲೆ ಅರ ಅಂದ್ರೆ ದೋಷ, ಅರಾಯಣ ಅಂದ್ರೆ ದೋಷ ಇರೋನು, ನಾ ಅರಾಯಣ ಅಂದ್ರೆ ನಾರಾಯಣ. ಏನಾಯ್ತು ಅಲ್ಲಿಗೆ, ದೋಷ ದೂರ ಅಂತಾಯ್ತು. ನಾರಾಯಣ ಶಬ್ದದಲ್ಲೇನೆ ಗುಣಪೂರ್ಣತ್ವ, ದೋಷ ದೂರತ್ವನೂ ಇದೆ. ಅದಕ್ಕೆ ಬಿಡಿಸಿ ಹೇಳೋದಕ್ಕೋಸ್ಕರ ದೇವಂ ಮತ್ತೆ ನಾರಾಯಣ ಹೆಸರು ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ಏನು ಕಾರಣ ಅಂದರೆ, ಕೃಷ್ಣ ಯಾರು ಅಂತ ತಿಳ್ಕೊಂಡ್ಬಿಡ್ಬೇಡಿ. ಕೃಷ್ಣ ಯಾರು ಅಂದರೆ ನಾರಾಯಣನೇ ಆಗಿದ್ದಾನೆ. ಉಳಿದು ಅನೇಕರು ಕೃಷ್ಣನನ್ನ ಮನುಷ್ಯ ಅಂತ ತಿಳ್ಕೊಂಡಿರ್ತಾರೆ. ಅವಜಾನಂತಿ ಮಾಮೂಢಾಹ ಮಾನುಷೀಂ ತನುಮಾಶ್ರಿತಮ್ಮ, ಆದ್ದರಿಂದ ನಾರಾಯಣಂ. ಇನ್ನೊಂದು ಕಾರಣ ಅಂದ್ರೆ ಏನು, ಆಚಾರ ಬದರಿಗೆ ಹೊರಟಿದ್ದಾರೆ, ಬದರಿನಾರಾಯಣ ಅರ್ಪಣೆ ಮಾಡ್ತಾ ಇದ್ದಾರೆ. ಅಂದರೆ ನಾರಾಯಣಂ ಕ್ಷೇತ್ರ ದೇವತೆ ಆಯಿತು. ಬದರಿ ಕ್ಷೇತ್ರದ ದೇವತೆ ಯಾವುದು, ತಿರುಪತಿಯಲ್ಲಿ ನಾರಾಯಣ ಬದ ವೆಂಕಟೇಶ ದೇವರು ಅಂತ ಕರೀತೇವೆ. ಆ ಥರ ಅಲ್ಲಿ ನಾರಾಯಣನಾದ್ರಿಂದಾಗಿನೇ ಎಲ್ಲಿ ಅರ್ಪಣೆ ಮಾಡಲಿಕ್ಕೆ ಹೊರಟಿದ್ದಾರೋ ಆ ರೂಪನೂ ಆಗಬೇಕು. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ, ಮತ್ತೆ ಸೇರಿಸಿದರು. ಪರಿಪೂರ್ಣಂ ಗುರುಂಶ್ಚಾನ್, ಮುಂದೆ ಇನ್ನೊಂದು ಅಡ್ಜೆಕ್ಟಿವ್ ಹಾಕಿದರು. ಪರಿಪೂರ್ಣಂ ನಾರಾಯಣಂ ನತ್ವಾ, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ನಾರಾಯಣಂ ನತ್ವಾ ಪರಿಪೂರ್ಣಂ ನಾರಾಯಣಂ ನತ್ವಾ. ಅಂದರೆ ಪರಿಪೂರ್ಣ ಗುಣ ಪರಿಪೂರ್ಣಂ ಆಗ್ಬೋದು. ಗುಣಪರಿಪೂರ್ಣಂ ನಾರಾಯಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ದೇವಂ ನಾರಾಯಣಂ ನತ್ವಾ ನಮಸ್ಕಾರ ಮಾಡಿ. ಗುರುಂಶ್ಚ, ಗುರುಗಳಿಗೂ ನಮಸ್ಕಾರ ಮಾಡಿ, ಗುರುಗಳಿಗೂ ನಮಸ್ಕಾರ ಮಾಡಿ. ಇಲ್ಲಿ ಪ್ರಶ್ಚ ಅಂದರೆ ಮತ್ತು, ಚ ಅಂದರೆ ಮತ್ತು, ಗುರು ನತ್ವ ಗುರುಗಳನ್ನು ನಮಸ್ಕರಿಸಿ. ಇಲ್ಲಿ ಪ್ರಶ್ನೆ ಬಂತು, ದೇವ ಮತ್ತು ಸಿಂಗ್ಯುಲರ್ ಹಾಕಿದ್ರಿ, ಗುರುನ್ ಬಹು ಗೋವಚನ ಹಾಕಿದ್ರಿ. ಹೋಗ್ತಾನೆ. ದೇವರಿಗೆ ಸಿಂಗಲರು, ಗುರುಗಳಿಗೆ ಬಹುವಚನ. ನೋಡೋದಕ್ಕೆ ಅನಿಸುತ್ತೆ ದೇವರಿಗಿಂತ ಗುರುಗಳೇ ಭಾರಿ ದೊಡ್ಡವರು ಅಂತ ತಿಳ್ಕೊಂಡ್ಬಿಡಬಾರದು. ಹಾಗನಿಸುತ್ತಾನೆ ಜನಗಳಿಗೆ. ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಶ್ರೀ ಗುರುಭ್ಯೋ ನಮಃ ಎಂಬುದೇನದು ಬಹುವಚನ, ಹರಿ ಎಂಬುದೇನು ಏಕವಚನ. ಅಲ್ಲೂ ಹಾಗೆ ಇದೆ, ಇಲ್ಲೂ ಹಾಗೆ ಇದೆ. ಅದಕ್ಕೆ ದೇವರು ಒಬ್ಬನೇ ಅಂತ ಹೇಳೋದಕ್ಕೋಸ್ಕರ ದೇವಂ ಅಂತ ಏಕವಚನ ಹೇಳಿ. ಗುರುಗಳು ತುಂಬ ಜನ ಇರ್ಬೋದು, ಗುರುಗಳು ತುಂಬ ಜನ ಇರ್ಬೋದು, ಬೇರೆಯವರಿಗೆ ಇರಲೇಬೇಕು ಕೂಡ. ಅದೇ ಅವಧೂತ ಗೀತದಲ್ಲಿ ಹೇಳಿದ್ದು, ಒಬ್ಬ ಗುರುಗಳಿಂದ ಜ್ಞಾನ ಬರೋದಿಲ್ಲ ಅಂತ 24 ಗುರುಗಳು ಕಥೆ ಹೇಳ್ತಾರೆ. ಇವತ್ತು ಇವತ್ತು ಎಂ ಎ ಮಾಡಿದ್ದಾನೆ ಅಂದರೆ ಒಂದನೇ ಕ್ಲಾಸ್ನಿಂದ ಲೆಕ್ಕಾಗಿ ಎಷ್ಟು ಗುರುಗಳಾದರೆ ಅವನಿಗೆ? ಒಂದನೇ ಕ್ಲಾಸ್ನಿಂದ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬೇರೆ, 16 ಗುರುಗಳಾಗಿಬಿಡ್ತಾರೆ. ಮತ್ತೆ ಕ್ಲಾಸ್ ತೊಗೊಂಡು ಇನ್ನೊಬ್ರು ಬರ್ಬೋದು, ಚೇಂಜ್ ಆಗ್ಬೋದು. ಅವರೆಲ್ಲ ಗುರುಗಳಿದ್ದಾಗ ಲೆಕ್ಕ. ಅಂದಮೇಲೆ ಯಾವುದೇ ಒಂದು ಕೋರ್ಸ್ಗೆ ಒಬ್ಬ ಗುರುಗಳಿಂದ ಪೂರ್ತಿ ಪಾಠ ಆಗೋದಿಲ್ಲ. ಆದ್ದರಿಂದ ಗುರು ಉನ್ನತ ಬಹುವಚನ ಹೇಳಿ. ಮತ್ತೆ ಇಲ್ಲಿ ಇನ್ನೊಂದು ಕಾರಣ ಏನಂದರೆ, ಗುರುಗಳನ್ನು ಗೌರವದಿಂದ ಕಾಣಬೇಕು ಅಂತ ಹೇಳೋದಕ್ಕೋಸ್ಕರ ಬಹುವಚನ ಅಂತೂ ಗೌರವಾದೇವ ಬೇರೆ ಕಡೆ ಬರೀತಾರೆ, ಅದಕ್ಕೋಸ್ಕರ ಗೌರವ ಗುರು ಹೇಳಿದರು. ಇನ್ನೊಂದು ಕಾರಣ ಅಂದರೆ, ಆಚಾರ್ಯರಿಗೆ ಭಗವಂತ ಎಲ್ಲ ರೂಪಗಳು ಗುರುಗಳಾದ್ರಿಂದಾಗಿನೇ. ವೇದವ್ಯಾಸ ರೂಪ, ಹಯಗ್ರೀವ ರೂಪ, ಕಪಿಲ ರೂಪ ಎಲ್ಲ ಹೇಳೋದಕ್ಕೋಸ್ಕರ ಗುರು ಉನ್ನಂತ ಹೇಳಿದರು. ಅವೆಲ್ಲ ನೆನಪಿರಬೇಕು. ಇದೆಲ್ಲ ಒಂದೊಂದು ಬೇರೆ ಬೇರೆ ಕಡೆ ಹೇಳಿರ್ತಾರೆ, ಒಂದು ಕಡೆ ಸೇರಿಸ್ಕೋಬೇಕಲ್ಲ. ಪರಿಪೂರ್ಣ ಇನ್ನು ಮತ್ತೆ ಇನ್ನೂ ಅನ್ವಯ. ಪರಿತಃ ಪೂರ್ಣ, ಪರಿತಃ ಅಂದರೆ ಆಲ್ರೌಂಡ್, ಆಲ್ರೌಂಡ್ ಪರ್ಫೆಕ್ಷನ್. ಒಂದರಲ್ಲಿ ಪರ್ಫೆಕ್ಟ್ ಆಗಿದ್ರೆ ಸಾಲದು, ಒಂದರಲ್ಲಿ 100, ಉಳಿದ್ರಲ್ಲಿ 35 ಅಥವಾ 99 ಹೋಯಿತು. ಆರು 100 ಬಂದ್ಬಿಟ್ರೆ ಎಲ್ಲದರಲ್ಲೂ 100 ಅಂತೀವಲ್ಲ ಹಾಗೆ. ಪರಿಪೂರ್ಣ, ಗುಣತಃ ಪೂರ್ಣ, ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಜ್ಞಾನಪೂರ್ಣ, ಆನಂದಪೂರ್ಣ, ಬಲಪೂರ್ಣ ಎಲ್ಲ ತಗೊಂಡ್ಬಿಟ್ರೆ ಪರಿಪೂರ್ಣ ಅಂತ, ಅನಂತಾನಂತ ಅಂತ ಹೇಳ್ತೀವಲ್ಲ ಹಾಗೆ. ಯಾಕೆ? ಉದಾಹರಣೆ ಹೇಳ್ತೀನಿ ಈಗ. ಉದಾಹರಣೆಗೆ ಏನು ಮಾಡಿದರೆ, ರುಕ್ಮಿಣಿ ಶಿವಿಜಯ ಶುರು ಮಾಡ್ತಾರೆ ವಾದಿರಾಜ ಸ್ವಾಮಿಗಳು, ಕೃಷ್ಣ ಸ್ತೋತ್ರ ಮೊದಲು ಮಾಡಿಬಿಡ್ತಾರೆ. ಯಾಕೆ? ರುಕ್ಮಿಣಿ ಶಿವಿಜಯ ಆದ ಕೃಷ್ಣ ಸ್ತೋತ್ರ ಮಾಡಿಬಿಟ್ರು. ಆಮೇಲೆ ಹೈಗ್ರೀವರು ಸ್ತೋತ್ರ ಮಾಡ್ತಾರೆ, ಅದರಲ್ಲಿ ಇಷ್ಟರೂಪ ಅದು, ಇದು ಪ್ರತಿಪಾದ್ಯ ರೂಪ, ಅದು ಇಷ್ಟರೂಪ. ಮತ್ತೆ ಎರಡು ಸರ್ವತೋ ರೂಪಗಳೇ ಒಂದೇ. ಇವತ್ತು ವಾಯುಸ್ತುತಿ ಬರೀಬೇಕಾದ್ರೆ ಶ್ರೀಮದ್ ವಿಷ್ಣು ವಾಯುಸ್ತುತಿಯೇ ಬರೀತಾ ಇದ್ದಾರೆ, ಮತ್ತೆ ದೇವರ ಹೆಸರು ಹೇಳ್ತಾ ಹೋಗ್ತಾರೆ. ನಮಸ್ಕಾರ ನಮ್ಗೆ ಎಲ್ಲರೂ ಸ್ತೋತ್ರ ಮಾಡಬೇಕಲ್ಲ. ನಾವೀಗ ಆ 3 ಆಗಿಬಿಟ್ಟರೆ ನಂಬರ್ 1, ವಿಶಿಷ್ಟನೂ ಅವನೇ, ಇಷ್ಟನೂ ಅವನೇ, ಪ್ರತಿಪಾದ್ಯ ನಂಬರ್ 1 ಅದು. ಆದರೆ ಬೇರೆ ಆಗ್ತಾಗ ಏನು ಮಾಡಿ, ಮಧ್ವಿಜ ಬರಲಿಕ್ಕೆ ಹೊರಟಾಗ ಏನು ಮಾಡಿದರು? ಮೊದಲು ನಾರಾಯಣ ಸ್ತೋತ್ರ ಮಾಡಿದರು, ಆಮೇಲೆ ವೇದವ್ಯಾಸ ಸ್ತೋತ್ರ ಮಾಡಿದರು, ಆಚಾರ್ಯ ಸ್ತೋತ್ರ ಮಾಡಿದರು. ಈ ಕ್ರಮದಲ್ಲಿ ಮೊದಲು ವಿಶಿಷ್ಟ, ಅದರಲ್ಲಿ ಇಷ್ಟರೂಪ, ಆಮೇಲೆ ಗುರುಕ್ರಮ. ಈ ತಾರತಮ್ಯದಲ್ಲಿ ಹೇಳಿದರು, ಏನು ವಿಶೇಷ ಇದೆಯಿಲ್ಲ. 3 ಒಂದೇ ಆಗಿದ್ದರೂ ಆಗ್ಬೋದು. ಇಷ್ಟದೇವತೆ ಮೊದಲು ಸ್ತೋತ್ರ, ಗಣೇಶ ಸ್ತೋತ್ರ ಮಾಡಿದ್ರೆ ನೋಡಿ ಇಷ್ಟರೂಪ ಅದು, ಆಮೇಲೆ ದೇವರ ಸ್ತೋತ್ರ, ತಪ್ಪೇನಿಲ್ಲ. ಮನಸ್ಸಲ್ಲಿ ಏನಿದೆ ತಾರತಮ್ಯ ಸರಿಯಾಗಿದೆ, ಏನೋ ಹೆಚ್ಚು ಕಡಿಮೆ ಆಗಿಲ್ಲ. ಅಭೇದ ದೇವರ ರೂಪಗಳಿಗೆ ಎಲ್ಲ ಅಭೇದವಾದ್ರಿಂದ ಯಾವುದೇ ಅನುಸಂಧಾನ ಮಾಡೋ ಕ್ರಮ ಸರಿ ಇರಬೇಕು ಅಷ್ಟೇ ಹೊರತು ಉಳಿದಂತೆ ಏನು ದೋಷ ಇಲ್ಲ. ಮೊದಲಿಗೆ ನಾವು ಎಲ್ಲ ಯಾವುದೇ ಕಾರ್ಯದಲ್ಲಿ ಗಣೇಶರ ಪೂಜೆ ಮೊದಲು ಮಾಡೋದು, ಅದು ಗಣೇಶ ಸರ್ವೋತ್ತಮನಾಗಿದ್ರೆ ಅಲ್ಲೇ ಅಲ್ಲ. ಯಾಕೆ? ಯಾವುದು ಕಾರ್ಯ ದೇವರೇ ಅಪ್ಪಣೆ ಮಾಡಿಬಿಟ್ಟಿದ್ದಾನೆ. ಏನಂತ? ಗಣೇಶನ ಪೂಜೆ ಮಾಡಿ ಅಂದರೆ ಗಣೇಶ ಅಂತರ್ಗತವಾದ ವಿಶ್ವರೂಪ ಪೂಜೆ ಮಾಡಿನೇ ನನ್ನ ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ರಿಂದ ಅದು ದೇವ್ರ ಪೂಜೆನೇ. ಅನುಸಂಧಾನ ಇದ್ದು ಎಲ್ಲರೂ ತಪ್ಪಾಗಿಬಿಡುತ್ತೆ. ಏನು ಬರಲ್ಲ? ಏನು ಬರಲ್ಲ? ಅದಕ್ಕೆ ಹೇಳಿತ್ತು, ದೇವ್ರ ಪೂಜೆ ಮಾಡ್ಬೇಕಾದ್ರೆ ಗಣೇಶನ ಪೂಜೆ ಬರೋದಿಲ್ಲ. ಬೇರೆ ಎಲ್ಲ ಕಾರ್ಯದಲ್ಲೂ ಏನು ಮಾಡ್ತಾರೆ? ಗಣೇಶರ ಪೂಜೆ ಮಾಡ್ತಾರೆ. ಅದಕ್ಕೆ ಗಣೇಶನ ಪೂಜೆ ಅನ್ನೋದು ದೇವ್ರ ಕಾರ್ಯ ಸರ್ವೋತ್ತ ಯಾವಾಗಲೂ ಮಾಡಬೇಕಾದ್ದಲ್ಲ, ಸರ್ವೋತ್ತಮ ಅಲ್ಲ ಅಂತ ಹೇಳೋದಕ್ಕೋಸ್ಕರನೇ ದೇವ್ರ ಪೂಜೆ ಕಾಲಕ್ಕೆ ಬರೋದಿಲ್ಲ. ನಾರಾಯಣ ಪರಿಪೂರ್ಣ ಗುಣಾರ್ಣಮಯ ಶುರುವಾಗ್ಬಿಡುತ್ತೆ. ಬೇರೆ ಕೆಲಸಗಳಿಗೆ ವಿಘ್ನಗಳ ಪರಿಹಾರಕ್ಕೋಸ್ಕರ ಆ ಪೂಜೆ ಮಾಡೋದು ಕ್ರಮ. ಗಣೇಶನಿಗೆ ಕೊಟ್ಟಿರೋ ಸ್ಥಾನ ಅಷ್ಟೇ, ಇದರಲ್ಲೇ ಪ್ರಸಕ್ತಿ ಇಲ್ಲ, ಇದರಲ್ಲಿ ಆ ಪ್ರಸಕ್ತಿ ಇಲ್ಲ. ಕೆಲವು ಪ್ರಸಂಗದಲ್ಲಿ ಕೊಟ್ಟು ಮಠಾಧಿಕಾರಿ ಚಾನ್ಸ್ ಕೊಟ್ಟು, ಸ್ವಾಮಿಗಳು ಬಂದಾಗ ಮಠಾಧಿಕಾರಿ ಕೊಟ್ಟು ಏನು ಮಾಡಬೇಕಾಗ? ಮಠಾಧಿಕಾರಿ ಮಹತ್ವ ಯಾವಾಗ? ಸ್ವಾಮಿ ಪ್ರಸಂಗ ಸಿಲ್ದೆ ಹೋದಾಗ. ಅವ್ರು ಸ್ವಾಮಿಗಳು ಬಂದ ಕಾಲಕ್ಕೆ ಯಾರ್ದು ಈಗ? ಅವ್ರದೇ. ಮತ್ತೆ ಯಾವ ಪ್ರಶ್ನೆ ಬರೋದೇ ಇಲ್ಲ. ಅದರಿಂದ ಬೇರೆ ಕೆಲಸಗಳು ಮಾಡಬೇಕಾದ್ರೆ ಮಾಡಿ, ಇಲ್ಲಿ ಮಾತ್ರ ದೇವ್ರ ಪೂಜೆ ಹಾಗೆ ಮಾಡಿಬಿಡಿ. ಈ ವ್ಯತ್ಯಾಸ ತೋರಿಸಿದ್ರಿಂದಲೇ ದೇವ್ರ ನಾರಾಯಣ ಅಂತ ಪ್ರೂವ್ ಆಗುತ್ತೆ. ಎಲ್ಲ ಕಡೆ ಹಾಗೆ ಮಾಡಿಬಿಟ್ಟು ಇದ್ರೆ ಡೌಟೇ ಬಂದ್ಬಿಡೋದು, ಡೌಟ್ ಬರಬಾರ್ದು ಆ ರೀತಿ ಮಾಡೋಕ್ಕೆ. ಏನಂತ? ಇಲ್ಲ ಅಲ್ಲ, ಅದು ಗಣೇಶ ಸ್ತೋತ್ರ, ವಿಷ್ಣು ಸ್ತೋತ್ರನೇ ಅದು. ಇಲ್ಲ, ಅಷ್ಟೇ ಟೀಕಾರ ಹೇಳ್ತಾರೆ ಅದನ್ನು. ವಿಷು ಸೇದೇತಿ ಸೂಕ್ತ ಬಂತ್ರ ಏನ ಅಂತ ಹೇಳಿಬಿಡ್ತಾರೆ. ಅದು ಹೇಳಲೇಬೇಕು. ಅದು ಗಣೇಶನ ಸ್ತೋತ್ರ ಅಲ್ಲ, ಅದು ಯಾವ ಸ್ತೋತ್ರ? ಅದು ಸಾಕ್ಷಾತ್ ನಾರಾಯಣ ಸ್ತೋತ್ರನೇ. ಅದರಿಂದ ದೋಷ ಇಲ್ಲ. ಮತ್ತು ನಾರಾಯಣ ಪರಿಪೂರ್ಣ ಅದನ್ನ ಹೇಳಬೇಕು, ಅದನ್ನೇ ಅದನ್ನೇ ಹೇಳಬೇಕು. ಆಮೇಲೆ ಇದು ಋಷಿದ ಗಣಪತಿಯ ಒಂದು ಸಂಪುಟ ತೆಗಿಬೇಕಾದ್ರೆ ಹೇಳೋದು, ಮೊದಲು ಮಾತ್ರ ನಾರಾಯಣಾಯನ ಹೇಳಬೇಕು. ಆಚಾರ್ಯ ಕೂಡ ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ ತಂತ್ರಸಾರದಲ್ಲಿ ಮೊದಲು ಹೇಳೋದು ಅದನ್ನೇ. ಅದರಿಂದ ಸಂತೋಷ ಇಲ್ಲ. ಗುರುವನಾಯ್ತು ಹೇಳಿ, ಏನು ಮಾಡ್ತೀರಾ ಆಮೇಲೆ ಅಂತ ಕೇಳಿದರೆ, ಗುರುನ ಯಾರು ಗುರು ಹೆಸರೇ ಹೇಳಿಲ್ಲ, ಗುರುಗಳು ಅಂತ ಹೇಳಿಬಿಟ್ರು ಅಷ್ಟೇ. ಆ ಅನ್ ಅಂತ ಹೇಳಿದರು. ಆ ಅನ್ ಅಂದ್ರೆ ಏನು? ಆ ಅಂದರೆ ವೇದವ್ಯಾಸರೇವರು. ಅಹ ಅಹೌ ಆಹ ಗೊತ್ತಾಯ್ತಾ? ಆಮೇಲೆ ಅಂ ಅವು ಆನ್ ಅಂತ ಬಂದು, ಆ ದ್ವಿತೀಯ ವ್ಯಕ್ತಿ ಬಹುವಚನ. ಆ ಅಂತ ವೇದವ್ಯಾಸರ ಹೆಸರದು. ದೇವರ ಹೆಸರು ಹೌದು, ಅಕ್ಷರಾಣ ಮಕಾರೋಸ್ಮಿ, ಮತ್ತು ದೇವರ ಹೆಸರು ಆಯಿತಿ ಬ್ರಹ್ಮ ಅಂತ ವೇತರೇ ಹೇಳ್ತಾ ಇದೆ. ಜೊತೆಗೆ ಇದು ವಾಸುದೇವ ಸಹಸ್ರನಾಮ ಸ್ತೋತ್ರದಲ್ಲಿ ದೇವರಿಗೆ ಹೆಸರು ಆ ಆ ಅಂ ಅಹ ಪುರಾಣ ಋಷಿಗೆ ವೇದವ್ಯಾಸ ಅಂತ ಇದರ ಟೀಕಾರ ಬಂದು ಕೋಟ್ ಮಾಡ್ತಾರೆ. ವೇದವ್ಯಾಸರಿಗೆ ಆ ಅಂತಿರೋದ್ರಿಂದ ಆನ್ ಅಂದರೆ ವೇದವ್ಯಾಸ ಅನ್ ಅಂತ ಅರ್ಥ. ಹಾಗೊಂದು ಪ್ರಶ್ನೆ ಬಂತು, ಯಾಕೆ ವೇದವ್ಯಾಸರ ಯಾಕೆ ಹೇಳಬಾರ್ದಾಗಿತ್ತಂತ ಕೇಳಿದರೆ ಎಲ್ಲರಿಗೂ ಕನ್ಫ್ಯೂಷನ್ ಮಾಡಬೇಕು. ಆಚಾರ ಉದ್ದೇಶ ಎಲ್ಲ ಗ್ರಂಥಗಳು ಕೂಡ ಎಲ್ಲರೂ ಓದ್ತಾರೆ, ಪ್ರಿಂಟ್ ಆದ್ಮೇಲೆ ಅಂತ ಯಾರ ಕೈಲಿ ಬೇಕಾದ್ರೆ ಸಿಕ್ಬಿಡುತ್ತೆ. ಅದಕ್ಕೆ ಅವರಿಗೆ ಒಗಟಾಗಿರಬೇಕು, ಅರ್ಥ ಇದ್ದಾರೆ ಅರ್ಥ ಆಗಬೇಕು. ಇದ್ದಾಗ ಕೀನ ನಾವು ಕೋಡ್ ನಂಬರ್ ಕೊಟ್ಟರೆ ಹಾಗೋ ಹಾಕಿ ಗೀತಾರ್ಥಂ ವಕ್ಷಾಮಿ ಲೇಷತಃ. ಇನ್ನೊಂದು ಸ್ವಾರಸ್ಯ ಇದೆ, ಬರೀ ದೇವಂ ಸುಮ್ಮನೆ ಓದ್ರಿ ಗೊತ್ತಾಗುತ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ, ಸರಿಯಾಗಿದೆ. ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷಾಮಿ ಲೇಷತಃ. ಒಂದು ಅಕ್ಷರ ಜಾಸ್ತಿ ಇದೆ ಇದರ, ಎರಡನೇದ್ರಲ್ಲಿ ಒಂದು ಅಕ್ಷರ ಜಾಸ್ತಿ ಇದೆ, ಮೊದಲೇ ಒಂದು ಅಕ್ಷರ, ಮೊದಲೇ 16 ಇದೆ, ಇದರಲ್ಲಿ 17 ಇದೆ. ಮತ್ತು ಯಾತಕ್ಕೆ ಹಾಗೆ ಮಾಡಿದ್ರು ಅಂತ ಕೇಳಿದರೆ ಶಾಸ್ತ್ರಕ್ಕೆ ಒಂದು ನಿಯಮ ತೋರಿಸ್ಬೇಕಾಗಿದೆ ಆಚಾರ್ಯರು. ಕಾವ್ಯ ಅದೇ ಬಟ್ ಅದು ಯಾವುದ್ರಲ್ಲಿ ವ್ಯತ್ಯಾಸ ಆದ್ರೆ ಮುಗೀತಲ್ಲ, 16 ಇದ್ರೂ ಕೂಡ ಪಾದದಲ್ಲಿ ವ್ಯತ್ಯಾಸ ಆಯಿತು. ಒಂದು ಪಾದದಲ್ಲಿ ಹೆಚ್ಚು ಬಂತ ಇಲ್ಲ, ಈಗ ಪಾದದಲ್ಲಿ ಹೆಚ್ಚು ಬಂದಾಗ ಗಾಯತ್ರಿಯಲ್ಲೂ ಕೂಡ 24 ಇಲ್ಲ. ಆ್ಯಕ್ಚುಲಿ ಏನಂತ ಹೇಳ್ತೇವೆ ನಾವು, ಚತುರ್ವಿಂಶತಿ ಅಕ್ಷರ ಹೇಳ್ತೇವೆ, ಚತುರ್ವಿಂಶತಿ ಅಕ್ಷರ ಇಲ್ಲ. ಎಷ್ಟಿದೆ ಅಲ್ಲಿ? 23 ಇರೋದು. 24 ಯಾವಾಗತ್ತದ? ವರೇಣ್ಯಂ ಇದೆಯಲ್ಲ, ವರೇಣಿಯಂ ಅಂತ ಮಾಡ್ಬೇಕಲ್ಲ, ನೀ ಎಂ ಣ್ಯಂ ಅಂತ ಆಗುತ್ತೆ. ಅವಾಗೇನದು 24 23 ಆಗೋದು. ಕೆಲವು ಸರ್ತಿ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ಕೆಲವು ಸರ್ತಿ ಪಾದದಲ್ಲಿ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಪಾದದಲ್ಲಿ ಹೆಚ್ಚಾಯ್ತು, ಈಗ ಯಾವ ಪಾದದಲ್ಲಿ ಹೆಚ್ಚಾಯ್ತು? 3ನೇ ಪಾದದಲ್ಲಿ ಹೆಚ್ಚಾಗಿಬಿಟ್ಟು, 4ನೇ ಪಾದದಲ್ಲಿ ಹೆಚ್ಚಾಗಿಬಿಟ್ಟು, 3ನೇ ಪಾದ ಸರಿ ಇದೆ. ಪರಿಪೂರ್ಣಂ ಗುರು ಮುಶ್ಚಾನ್ ಸರಿ ಇದೆ. ಗೀತಾರ್ಥಂ ವಕ್ಷಾಮಿ ಲೇಷತಃ. ಅಲ್ಲಿ ಎಷ್ಟಾಯ್ತು? 3, 3, 6, 3, 9. ಇಲ್ಲಿ 3ನೇ ಪಾದ 1, 7, 9, 9, 7, 16. ಇಲ್ಲ ಅದು ಏನು ತಪ್ಪಾಯ್ತು? ಈಗ ಪಾದದಲ್ಲಿ ಸಂಖ್ಯೆ ಹೆಚ್ಚು ಕಡಿಮೆ ಆಗೋಯ್ತು. ಇದಕ್ಕೆಲ್ಲ ಏನಂತ ಕರೀತಾರೆ? ಯತಿಭಂಗ ಅಂತ ಹೆಸರು. ಯತಿಭಂಗ ಅಂದ್ರೇನೋ, ಅಕ್ಷರ ಹೆಚ್ಚು ಕಡಿಮೆ ಆದರೆ ಅದು ಅಕ್ಷರ ಹೆಚ್ಚು ಕಡಿಮೆ ಆಗೋದು. ಯತಿಭಂಗ ಅಂದ್ರೇನು? ಪಾದದಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟಾಗ ಯತಿಭಂಗ ಅಂತ ಕರೀತಾರೆ. ಆ ಓದಲಿಕ್ಕೆ ನಮಗೆ ಪ್ರೊಸಡಿ ಅಂತ ಕರಿತೇವೆ, ಯೂನಿಫಾರ್ಮಿಟಿ ಮಿಸ್ ಆಗೋದು. ಅದಕ್ಕೆ ಯತಿಭಂಗ ಅಂದ್ರೆ ಏನಂದ್ರೆ ಯೂನಿಫಾರ್ಮಿಟಿ ಮಿಸ್ ಆಗೋದು. ಅದು ಕಾರಣ ಕೊಡ್ತಾರೆ ಆಚೆ ಉದ್ದೇಶಪೂರ್ವಕ ಹಾಗೆ ಮಾಡ್ತಾರೆ. ಯಾತಕ್ಕೆ ಅಂತ ಕೇಳಿದರೆ, ಮೊದಲನೇದಾಗಿ ಕಾವ್ಯದ ನಿಯಮತ್ವ, ಕಾವ್ಯದಲ್ಲಿ ಯಾವಾಗಲೂ ಈ ರೀತಿ ಆಗಬಾರ್ದು. ಕಾವ್ಯದಲ್ಲಿ ಆ ರೀತಿ ಆದರೆ ಕಾವ್ಯ ತಪ್ಪು ಅಂತಲೇ ಅರ್ಥ. ಶಾಸ್ತ್ರದಲ್ಲೇ ಆಗಬಹುದು ಅಂತ ಹೇಳ್ತಾರೆ ಆಚಾರ್ಯರು. ಕಾವ್ಯ ಬರೀತಾ ಅಲ್ಲಿ ಏನು ಬರೀತಾ ಇದ್ದಾರೆ? ನವಾ ಏಕೇನ ಅಕ್ಷರೇಣ ಛಂದಾಂಸಿ ಬಿಯಂತಿ ನ ದ್ವಾಭ್ಯಾಮ್ ಅಂಥೇಳಿ ವಾಕ್ಯ ಇದೆ. ಒಂದು ಅಕ್ಷರ ಹೆಚ್ಚು ಕಡಿಮೆ ಆದರೆ ಶಾಸ್ತ್ರಕ್ಕೇನೂ ದೋಷ ಇಲ್ಲ. ಯಾವುದಕ್ಕೆ ದೋಷ ಇದೆ? ಕಾವ್ಯಗಳಿಗೆ ದೋಷ ಇದೆ, ಶಾಸ್ತ್ರಕ್ಕೆ ದೋಷ ಇಲ್ಲ ಅಂತೇಳಿ. ನವಾ ಏಕೇನ ಅಕ್ಷರೇಣ ಛಂದಾಂಸಿ ಬಿಯಂತಿ, ಛಂದಾಂಸಿ ಅಂದರೆ ವೇದ, ಅದೇ ಗಾಯತ್ರಿ ಛಂದಾಂಸಿ ಬಂತಲ್ಲ ವರೇಣ್ಯಂ, ಏಕೇನ ಅಕ್ಷರ ಹೆಚ್ಚು ಕಡಿಮೆ ಆಯ್ತಾನೆ, ದೋಷ ಇಲ್ಲ. ಅದು ಎರಡಾದರೂ ಪರವಾಗಿಲ್ಲ ಅಂತ ಹೇಳಿದ್ರು. ಮತ್ತೆ ಎರಡು ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ. ಕಾವ್ಯಗಳಲ್ಲಿ ನೋಡೋ ಹಾಗೆ ಶಾಸ್ತ್ರದಲ್ಲಿ ನೋಡಬಾರದು ಅಂತ ಹೇಳೋದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಅದು ಒಂದು ಕಾರಣ. ಇದೆಲ್ಲ ಆಚಾರ ತಿಳಿಸಬೇಕಾಗಿದೆ. ಶಾಸ್ತ್ರ ಓದೋ ಕ್ರಮ ಬೇರೆ, ಕಾವ್ಯ ಓದೋ ಕ್ರಮ ಬೇರೆ ಅಂತ ಹೇಳೋದಕ್ಕೋಸ್ಕರ ಕಾವ್ಯ ಬರೆದಾಗ ದೋಷ ಇರಬಾರದು. ಕಾವ್ಯ ಬರೀತಾ ಇಲ್ಲ ಅವರೀಗ, ಏನು ಬರೀತಾ ಇದ್ದಾರೆ? ಶಾಸ್ತ್ರ ಬರೀತಿರೋದ್ರಿಂದ ಕಾವ್ಯ ಅಲ್ಲ, ಶಾಸ್ತ್ರವಾಗಿ ಓದಿ ಅಂತ ಹೇಳೋದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ ಆಚಾರ್ಯರು. ಶಿಷ್ಯರು ನಿಯಮ ಕೂಡ ತೋರಿಸಿದಾಗಾಯ್ತದ್ರಿ, ಒಂದಲ್ಲ ಎರಡಿದ್ರೂ ಪರ, ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ತಾತ್ಪರ್ಯ ಹೇಳಿದ್ರೆ ಎಷ್ಟೋ ಸರ್ತಿ ಆಚಾರ ಆ ರೀತಿ ಮಾಡಿದ್ದಾರೆ. ಇದರಲ್ಲಿ ಒಂದು ಗಜಪಯ ದಿನಾನ್ಯತ್ರ ಮೋದನ್ನುವಾಸ ಅಂತ ಹೇಳ್ಬಿಡ್ತಾರೆ. ದಿವಸ ಅನ್ನಂತ ಇರ್ಬೇಕಲ್ಲಿ, ದಿನಾನ್ ಒಂದು ಅಕ್ಷರ ಕಡಿಮೆ ಮಾಡಿಬಿಡ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ? ಒಂದು ಪಾದ ಕಡಿಮೆನೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಈಕ್ವಲ್ ಇದ್ದರೂ ಎತ್ತಿ ಡಿಸ್ಟ್ರಿಬ್ಯೂಷನ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಅಲ್ಲೇನು ಮಾಡಿದ್ದಾರೆ? ಅಕ್ಷರ ಕಡಿಮೆನೇ ಆಗಿಬಿಟ್ಟಿದೆ. ಅದಕ್ಕೆ ಇನ್ನೊಂದು ಪಾಠ ಏನು ಮಾಡಿದ್ರು? ದಿವಸ ಅನ್ನಂತ ಪಾಠ ಬೇರೆ ಮಾಡ್ಕೊಂಡಿದ್ದಾರೆ. ಇದ್ದಾರೆ ದಿನ ಅನ್ನಂತ ಪಾಠ ವಾದ್ಯಾಸ ಹಿಡಿದುಬಿಟ್ಟು ವ್ಯತ್ಯಾಸ ಯಾತಕ್ಕೆ ಮಾಡಿದ್ದಾರೆ ಅಂದರೆ, ಚಿತ್ರಕೂಟದಲ್ಲಿ ರಾಜರು ವಾಸ ಮಾಡ್ತಾ ಇದ್ದಾರೆ. ಕಚಿಪಯ ದಿನಾನ್ ಹತ್ರ ಮೋದನ್ನು ವಾಸ ಅಂತ ಹೇಳಬೇಕಾದ್ರೆ ದಿವಸ 3 ಅಕ್ಷರ, ದಿನ 2 ಅಕ್ಷರ. ಆಚಾರ್ಯ ದೇವರು ವಾಸ ಮಾಡ್ತಿದ್ದಾಗ ದೇವರಿಗೆ ಅದು ಬೋರ್ ಅಂತ ಅನಿಸ್ಲೇ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಒಂದು ಅಕ್ಷರ ಕಡಿಮೆ ಮಾಡಿಬಿಟ್ಟು ಅದು ಲಾಂಗ್ ಅಂತ ಅನಿಸ್ಲಿಲ್ಲ. ನಮಗೆ ಲಾಂಗ್ ಅನಿಸುತ್ತೆ, ಲಾಂಗ್ ಅನಿಸಿದಾಗ ಹೆಚ್ಚು ಮಾಡಬೇಕು, ಶಾರ್ಟ್ ಅನಿಸಿದಾಗ ಕಡಿಮೆ ಮಾಡೋದು. ಅದೆಲ್ಲ ಅಲ್ಲೇ ತೋರಿಸ್ತಾರೆ. ಅದು ಯಾವ ಕವಿಗಳು ಹಾಗೆಲ್ಲ ಬರೆಯೋದಿಲ್ಲ ಆಚಾರ. ಆ ರೀತಿ ತುಂಬ ಕಡಿಮೆ ಮಾಡ್ತಾರೆ, ಯಾಕೆಂದರೆ ಆ ಪ್ರಸಂಗ ನೋಡಿಕೊಂಡು ಒಂದು ಅಕ್ಷರ ಹೆಚ್ಚು ಕಡಿಮೆ ಮಾಡ್ತಾರೆ. ಈ ವಿಸ್ತಾರ ಮಾಡಬೇಕಾದ್ರೆ ಒಂದು ಅಷ್ಟು ಜಾಸ್ತಿ ಇಡ್ತಾರೆ, ಕಡಿಮೆ ಮಾಡೋಕ್ಕೆ ಒಂದು ಕಡಿಮೆ ಮಾಡ್ತಾರೆ. ಅದು ಗೊತ್ತಿಲ್ಲದವರು ಯಾವುದೋ ಪ್ರಿಂಟ್ ಮಿಸ್ಟೇಕೋ ಪಾಠ ಬೇರೆ ತಿದ್ಕೊಳ್ಳೋಕೆ ಹೋಗ್ಬಿಡ್ತಾರೆ, ಮಾಡಬಾರ್ದಾಗೆಲ್ಲ. ಇದೆಲ್ಲ ದೃಷ್ಟಾಂತ ಇದೆ ಆಚಾರ್ಯ. ಎಲ್ಲ ಗ್ರಹದ ಉದ್ದೇಶ ಇದೇ, ಬರೀ ಸರಿಯಾಗಿ ಮಾಡೋದಕ್ಕೆ ಕಷ್ಟ ಇತ್ತು, ಅದನ್ನ ಉದ್ದೇಶ ತೋರಿಸ್ತಾ ಶಿಷ್ಯರಿಗೆ ಎಜುಕೇಷನ್ ಕೊಡಬೇಕು ಅಂತ ಹಾಗೆ ಮಾಡ್ತಾರೆ. ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷಾಮಿ ಲೇಷತಃ. ಇಷ್ಟೆಲ್ಲ ಹೇಳಿ ಅದು ಮುಂದೆ ಬರ, ಹಿಂದೆ ಬಂತಲ್ಲಿ 2 ಬರಲಿಲ್ಲ, ಆ 1 ಬದಲಾಯಿಸಿದ್ರು ಅಷ್ಟೇ. ಚೇಂಜ್ ಮಾಡಿ ಇಡೀ ಪುಸ್ತಕ ಬರೀಟ್ ಮಾಡ್ರಿ ಅಲ್ಲ, ಈ ಶ್ಲೋಕದಲ್ಲಿ ಮಾತ್ರ ಚೇಂಜ್ ಮಾಡ್ರಿ ಅಂತೇಳಿ. ಮೊದಲು ಏನಂತ ಬರೆದಿದ್ರು, ಶಕ್ತಿ ತ ಅಂತ ಬರೆದಿದ್ರು, ಅದೇನಂತ ಚೇಂಜ್ ಮಾಡಿದ್ರು, ದೇಶ ಅಂತ ಮಾಡಿ. ಅದು ನಾಳೆ ನೋಡೋಣ ಅಂತ ಗೊತ್ತಾಗಿದೆ. ನಾಳೆ ಇನ್ನೂ ಮೊದಲೇ ಶ್ಲೋಕ ನಿಧಾನ, ಮೊದಲೆಲ್ಲ ಆರು ನಿಧಾನ ಆಗೇ ಆಗುತ್ತೆ. ಆ ರೀತಿ ಮುಂದೆ ಓದ್ಕೋತಾ ಹೋಗ್ಬೇಕು. ನಾಳೆ ಅದನ್ನು ಮುಂದೆ
ಓಂ ಜನ್ಮಾದ್ಯಸ್ಯ ಯತೋನ್ಮಯಾಧಿತರಸ್ಯಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಮಹಾಸುರಾಯ ಆದಿ ಕವಯೇ ಮುಚ್ಯಂತಿ ಯಂಸೂರಯಃ ತೇಜೋ ವಾರಿ ಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಕಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತಿರ್ಸಿ ತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್